हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचित अनन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजाशक्तमानसान् विश्वप्रियगुरून् वन्दे मन्दोहं देवि श्रद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। रक्षत्वसौ माध्वनि यज्ञकल्पः स्वदंष्ट्रयोन्नीतधरो वराहः रामोद्रिकूटेष्वथ विप्रवासे ಸಲಕ್ಷ್ಮಣೋ ವ್ಯಾತ್ ಭರದಾಗ್ರಜೋ ಮಾಂ. ಈ ಶ್ಲೋಕ ನೀನು ನೋಡಿದು, ಇದರೊಳಗೆ ರಾಮ ಸಲಕ್ಷ್ಮಣ ಲಕ್ಷ್ಮಣ ಸಹಿತನಾದ ರಾಮ ನಮ್ಮನ್ನ ಈ ಗಿರಿಗಳ ತಪ್ಪಲು ಪ್ರದೇಶದಲ್ಲಿ ಸುತ್ತು ಹಾಗೆ ವಿಪ್ರವಾಸದಲ್ಲಿ ರಕ್ಷಣೆ ಮಾಡಲಿ. ಇಲ್ಲಿ ನೋಡಿದಾಗ ನಾವು ವಿಪ್ರರ ಜೊತೆಗೆ ವಾಸ, ಅಂದರೆ ಜ್ಞಾನಿಗಳ ಜೊತೆ ನಾವು ವಾಸ ಮಾಡಿದಾಗ ನಾವು ಹೇಗಿರಬೇಕು ಇಲ್ಲಿ ನೋಡಬೇಕು. ಲಕ್ಷ್ಮಣನ ಸಹಿತ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ. ಲಕ್ಷ್ಮಣನ ಯಾಕೆ ಕರ್ಕೊಂಡು ಬಂದ್ರು ಇಲ್ಲಿ ಹೇಳ್ತಾ ಇದ್ದಾರೆ? ಒಂದಲ್ಲ ಎರಡಲ್ಲ, ಬೇಕಾದ್ರೆ ಬಿಟ್ಟು ನೋಡಿ ನಿದ್ದೆ ಗೊತ್ತಾಗುತ್ತೆ. 14 ವರ್ಷಗಳ ಕಾಲ ಬೆಳಿಗ್ಗೆಲ್ಲ ರಾಮದೇವ ಸೇವಾ ಮಾಡಬೇಕು, ರಾತ್ರಿ ಸೀತಾರಾಮರು ಮಲಗಿದಾಗ ತಾನು ಶುದ್ಧ ಮನಸ್ಸು ಹಸುಕೂಸಿನಂಥ ಮನಸ್ಸು ಲಕ್ಷ್ಮಣನದು. ರಾತ್ರಿ ಎಲ್ಲ ಧನುಸ್ಸನ್ನು ಹಿಡ್ಕೊಂಡು ಯಾರೂ ಬರದಂತೆ ಕಾವಲಿ ಕಾಯ್ತಾ ಇರಬೇಕು. ಆದ್ರೆ ನಿದ್ದೆ ಇಲ್ಲಲ್ಲ. ಹೌದು, ಎಷ್ಟು ಕಾಲ? 14 ವರ್ಷ. ಸಾಧ್ಯ ಏನ್ರಿ ನಮ್ಮಂಥವರಿಗೆ? ಅಲ್ಲಿ ಮತ್ತು ಕೇಳು, ಲಕ್ಷ್ಮಣ ಅಂಥ ಪರಿ ಸೇವೆ ಮಾಡಿದ್ನಲ್ಲ, ಅದು ಲಕ್ಷ್ಮಣನ ಶಕ್ತಿಯೇ ಅಂದ್ರೆ ಹೇಳ್ತಾರೆ. ಇಲ್ಲ, ಬದಿಯಲ್ಲಿ ಸೇವೆ ತಗೊಂಡ್ನಲ್ಲ ರಾಮಚಂದ್ರ, ಲಕ್ಷ್ಮಣನ ಸೇವೆಯನ್ನು ತಗೊಂಡ್ನಲ್ಲ ರಾಮಚಂದ್ರ, ಆ ರಾಮನೇ ಲಕ್ಷ್ಮಣನೊಳಗೆ ಇದ್ದಾನೆ. ಲಕ್ಷ್ಮಣನೊಳಗೆ ಲಕ್ಷ್ಮಣ ಅಂತ ಕರೆಸಿಕೊಂಡು ಈ ರಾಮನೇ ಇದ್ದಾನೆ. ಲಕ್ಷ್ಮಣನಿಗೆ ಆ ಶಕ್ತಿ ಕೊಟ್ಟು ಆ ಸೇವಾ ಮಾಡುವಂತೆ ಒಳಗಿದ್ದು ಮಾಡಿಸಿದ್ದು ಈ ರಾಮನೇ. ಹಾಗಾದರೆ ರಾಮನ ಎರಡು ರೂಪಗಳು, ಒಂದು ಸೇವೆ ತಗೊಂಡ ರೂಪ, ಇನ್ನೊಂದು ಸೇವೆ ಮಾಡಿ ಮಾಡಿಸಿದ ರೂಪ, ತನ್ನ ಸೇವೆ ತಾನೇ ಮಾಡಿಕೊಂಡ ರೂಪ ಅದು. ಅದಕ್ಕೆ ನಮ್ಮಲ್ಲಿ ರಾಮ ಲಕ್ಷ್ಮಣ ಸಹಿತ ರಾಮ ಅಂದರೆ ಲಕ್ಷ್ಮಣನೊಳಗೆ ನಿಂತಹ ರಾಮರೂಪ ಮತ್ತು ಸೇವ್ಯ ಸೇವಕ ರೂಪ ಎರಡೂ ನಮ್ಮಲ್ಲಿ ಬಂದು ನಿಂತರೆ ವಿಶೇಷವಾಗಿ ನಾವು ವಿಪ್ರರ ಸೇವಾದಿಗಳು ಮಾಡಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಮುಂದೆ ಯಾಕಂತೀರಾ, ನಾವು ಜ್ಞಾನಿಗಳ ಹತ್ರ ಹೋಗೋದೇನೋ ಹೋಗ್ತೀವಿ, ಅವ್ರ ಸೇವಾ ನಮಗೆ ಏಕಪ್ರಕ ಒಂದು ದಿವಸ ಮಾಡಲಿಕ್ಕಾಗತ್ತೆ. ನಾನ್ ಸ್ಟಾಪ್ ಆಗಿ ಏಕಪ್ರಕಾರವಾಗಿ ಮಾಡಬೇಕು ಅಂದ್ರೆ ನಮಗೆ ಶಕ್ತಿ ಇರಲ್ಲ, ಆಸಕ್ತಿಯೂ ಇರಲ್ಲ. ಅದಕ್ಕೆ ಅವರಿಗೆ ದೂರ ಆಗ್ಬಿಡ್ತೀವಿ. ಹಾಗಾಗದೇ ಇರಬೇಕು. ಮಹಾಜ್ಞಾನಿಗಳ ಸೇವಾ ಭಾಗ್ಯ ಸಿಗಬೇಕು ಅಂದ್ರೆ ಈ ಎರಡೂ ಭಗವದ್ ರೂಪಗಳ ಅನುಗ್ರಹ ಆಗಬೇಕು. ಮಾಮುಗ್ರಧನ್ವ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್ ದತ್ತಸ್ತ್ವ ಯೋಗಾದಥ ಯೋಗನಾಥ ಪಾಯಾತ್ ಗುಣೇಶ ಕಪಿಲ ಕರ್ಮಬಂಧಾತ್. ಉಗ್ರಧನ್ವ ಹೇಳ್ತಾ ಇದ್ದಾರೆ, ಉಗ್ರ ಧನ್ವ ನಾರಾಯಣ, ಉಗ್ರವಾದ ಧನುಸ್ಸನ್ನ ಧಾರಣೆ ಮಾಡಿದಿರುವಂತ ನಾರಾಯಣ. ಆ ಧನುಸ್ಸಿಗೆ ಉಗ್ರ ಅಂತ ಯಾಕಂದ್ರು, ಸುಂದರ ಅಲ್ವಾ ದೇವರ ಆ ಧನುಸ್ಸು, ಬಹಳ ಸುಂದರ, ಶತ್ರುಗಳಿಗೆ ಭಯಂಕರ ಅಂದ್ರು. ಆ ಬಿಲ್ಲಿನ ಲಕ್ಷಣಗಳು ಗೊತ್ತಾ ಅಂದ್ರು. ಒಂದು ಸಲ ವಿರಾಟ ಪರ್ವ ಕೇಳಿದೆ. ವಿರಾಟ ಪರ್ವದಲ್ಲಿ ಇಡೀ ಕೌರವ ಸೈನ್ಯ ಅರ್ಜುನ ಒಬ್ಬ. ಅಲ್ಲಿ ಹೇಳ್ತಾರೆ, ಅರ್ಜುನನ ಬಾಣಗಳ ಪೆಟ್ಟಿನಿಂದ ಸತ್ತವರಿಗಿಂತ ಅರ್ಜುನ ತನ್ನ ಬಿಲ್ಲಿನ ಹಗ್ಗವನ್ನ ಸೆಳೆದು ಸೆಳೆದು ಬಿಡತಾ ಇದ್ದರೆ ಆ ಬಿಲ್ಲಿನ ಹಗ್ಗದ ಶಬ್ದವನ್ನ ಏನಂತಾರೆ ಅಂದ್ರೆ ಜ್ಯಾ ಶಬ್ದ ಅಂತಾರೆ. ಅಥವಾ ಬಿಲ್ಲನ್ನ ಆ ಹಗ್ಗವನ್ನ ಹಿಡ್ಕೊಂಡು ಬಿಡೋದು, ಅದನ್ನ ಧನುಷ್ಟಂಕಾರ ಅಂತ ಕರೀತಾರೆ. ಧನುಷ್ಟಂಕಾರ, ಆ ಧನುಸ್ಸಿನ ಶಬ್ದ ಎಷ್ಟು ಬರ್ತಾ ಇತ್ತು ಅಂದರೆ, ಸಾಮಾನ್ಯ ಜನರಲ್ಲ ಅಲ್ಲಿ ಯುದ್ಧಕ್ಕೆ ಬಂದದ್ದೆಲ್ಲ, ಅತಿರಥ ಮಹಾರಥರೆಲ್ಲರೂ ಬಂದಿದ್ದಾರೆ. ಅಂಥ ಅದರಲ್ಲಿ ದೊಡ್ಡ ದೊಡ್ಡ ರಥಿಗರೆಲ್ಲ, ರಥಿಕರು ಮಹಾರಥಿಕರು ಅಂದ್ರೆ ಯಾರು, ಮಹಾರಥಿಕ ಅಂದ್ರೆ 10,000 ಜನದ ಜೊತೆಗೆ ಒಬ್ಬನೇ ಯುದ್ಧ ಮಾಡ್ಲಿಕ್ಕಾಗುತ್ತೆ, ಅವರನ್ನ ಮಹಾರಥಿಕ ಅಂತಾರೆ. ರಥಿಕರು ಅಂದ್ರೆ 1,000 ಜನ ಯೋಧರ ಜೊತೆಗೆ ಏಕ ಕಾಲದಲ್ಲಿ ಒಬ್ಬರೇ ಯುದ್ಧ ಮಾಡ್ಲಿಕ್ಕಾದ್ರೆ ರಥಿಕರು ಅಂತಾರೆ. ಅಂತ ರಥಿಕರು ಅರ್ಜುನನ ಬಿಲ್ಲಿನ ಹಗ್ಗದ ಶಬ್ದ ಸೆಳೆದು ಬಿಡುವ ಶಬ್ದ ಎಷ್ಟು ಭಯಂಕರ ಬರ್ತಾ ಇತ್ತು ಅಂದರೆ, ಅದು ಕೇಳಿ ಎದೆ ಒಡೆದು ಕಳಗೆ ಉರುಳಿ ಬೀಳ್ತಾ ಇದ್ರಂತೆ. ಅದನ್ನ ಪ್ರತ್ಯಕ್ಷವಾಗಿ ಉತ್ತರ ಕುಮಾರ ನೋಡುತ್ತಾನೆ, ಯಪ್ಪ ಗಾಂಡೀವ ಧನುಸ್ಸಿನ ಆ ಶಬ್ದ ಹೇಗಿರುತ್ತೆ ಅಂತ ಕೇಳಿದ್ದೆ, ಈಗ ಪ್ರತ್ಯಕ್ಷ ಕೇಳ್ತಾ ಇದ್ದೇನೆ. ನೋಡು ನೋಡದಂತೆ ಯುದ್ಧವೇ ಇಲ್ಲ, ಈ ಶಬ್ದ ಕೇಳಿದ ಕೂಡಲೇ ನಡಕ ಬಂದು ಎದೆಯೆಲ್ಲ ಹಿಡಿದಂತಾಗಿ ಹಾರ್ಟ್ ಫೈಲ್ ಆಗಿ ಸತ್ತವರೇ ತುಂಬಾ ಜನ ಎಂದ್ರು. ಅರ್ಜುನನ ಧನುಸ್ಸೇ ಹಾಗಿದ್ರೆ ಇನ್ನು ದೇವರ ಧನುಸ್ಸು ಹೇಗಿರಬೇಕು? ಅದಕ್ಕೆ ಉಗ್ರ ಧನ್ವ, ವಿಶೇಷವಾಗಿರತಕ್ಕಂಥ ಉಗ್ರವಾದ ಧನುಸ್ಸನ್ನ ಹಿಡ್ಕೊಂಡವ ನಾರಾಯಣ. ನಾರಾಯಣ ಅಖಿಲ ಪ್ರಮಾದಾತ್ ಮಾಂ ಪಾತು. ಹಾ ಮಾಂ ಪಾತ್, ನನ್ನನ್ನು ರಕ್ಷಣೆ ಮಾಡಲಿ. ಅಖಿಲ ಪ್ರಮಾದಾತ್ ಅಂದ್ರೆ ಏನು, ಈ ಅಖಿಲ ಪ್ರಮಾದ ಎಲ್ಲ ಪ್ರಮಾದಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ಅದಕ್ಕಂದ್ರು ಪ್ರಮಾದ ಅಂದ್ರೆ ಏನು ಹೇಳ್ತಾ ಇದ್ದಾರೆ, ಅಜ್ಞಾನ ವಿಪರೀತ ಜ್ಞಾನಗಳ ಪ್ರಭಾವವೇ ಪ್ರಮಾದ. ಪ್ರಮಾದ ಅಂದ್ರೆ ಏನು, ಯಾವುದನ್ನ ಹೇಗೆ ತಿಳಿಯಬೇಕು ಹಾಗೆ ತಿಳಿಯದೆ ಹೋಗೋದು ಅಜ್ಞಾನ, ತಪ್ಪಾಗಿ ತಿಳಿದು ಬಿಡೋದು, ಇವೆರಡೂ ಸೇರಿದರೆ ಪ್ರಮಾದ ಅಂತ ಕರೀತಾರೆ. ಇಂಥ ಒತ್ತಡದಿಂದ ನಮ್ಮನ್ನ ದೇವರು ನಾರಾಯಣ ರಕ್ಷಣೆ ಮಾಡಲಿ. ಸರಿ, ನಾರಾಯಣ ಜ್ಞಾನಪ್ರದ, ಆದ್ದರಿಂದ ಅಜ್ಞಾನ ನಾಶ ಮಾಡಿ ನಮ್ಮನ್ನ ಕಾಯುತ್ತಾನೆ. ಆದರೆ ಈ ಬಿಲ್ಲನ್ನ ಯಾಕೆ ವರ್ಣನೆ ಮಾಡಿದ್ರು ಉಗ್ರ ಅಂತ? ಅದಕ್ಕಂದ್ರು ನಾರಾಯಣನ ಕೈಯಲ್ಲಿರುವ ಧನುಸ್ಸು, ಆ ಧನುಸ್ಸನ್ನ ಯಾರು ಚಿಂತನೆ ಮಾಡತಾರೋ ಆ ಧನುಸ್ಸು ಎಂತಾದ್ದು? ಉಗ್ರ ಅಂದ್ರು. ಏನು ಉಗ್ರ ಅಂದ್ರೆ, ಊ ಅಂತ ಒಂದು ಶಬ್ದ ಅಕ್ಷರವೇ ಸಂಸಾರ ಅಂತ ಹೇಳುತ್ತೆ, ಸಂಸಾರವನ್ನ ಹೇಳುತ್ತೆ. ಊ ಅಂದ್ರೆ ಸಂಸಾರ, ಗ್ರ ಅಂದ್ರೆ ಗ್ರಸತಿ, ಸಂಸಾರವನ್ನ ನುಂಗಿ ಬಿಡುತ್ತೆ. ಆದ್ದರಿಂದ ನಾರಾಯಣನ ಧನುಸ್ಸು ಉಗ್ರ ಅಂದ್ರೆ ಎಂಥದ್ದು? ಯಾರು ನಾರಾಯಣನ ಧನುಸ್ಸನ್ನ ಚಿಂತನೆ ಮಾಡುತ್ತಾರೋ ಸಂಸಾರವನ್ನ ನುಂಗಿ ಬಿಡುತ್ತೆ ಅಂದ್ರು. ಆ ಧನುಸ್ಸು ಅಂದ್ರೆ ಸಂಸಾರ ಅಂದ್ರೆ ಏನು? ಈ ಸುತ್ತ ಇರುವಂತ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಈ ಮನೆ ಎಲ್ಲ ಇದೆ ಸಂಸಾರ. ಅವರು ಸಂಸಾರ ಅಲ್ಲ, ಅವರು ಮಠದಲ್ಲೂ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಅವರು ನಮ್ಮ ಬಂಧನಕ್ಕೆ ಕಾರಣ ಅಲ್ಲ. ಮತ್ಯಾವುದು? ನಮ್ಮೊಳಗಿರುವ ಅಜ್ಞಾನವೇ, ಅದರಿಂದ ಬಂದ ಅಭಿಮಾನವೇ ನಮ್ಮ ಬಂಧಕ್ಕೆ ಕಾರಣ. ಅಭಿಮಾನ ಕಳ್ಕೊಂಡ್ರೆ ಎಲ್ಲಿದ್ರೂ ಬಂಧನ ಇಲ್ಲ. ಹೌದಾ? ಹಾಗಾದರೆ ಅಜ್ಞಾನವೇ ಸಂಸಾರ ಅಂತೀರಾ? ಹೌದು, ಆ ಅಜ್ಞಾನವೇ ಸಂಸಾರ ಅಂದರೆ ಅದನ್ನೇ ಊ ಅಂದ್ರು. ಅದನ್ನ ಗ್ರಸತಿ, ಚೆನ್ನಾಗಿ ನುಂಗಿಬಿಡುತ್ತೆ. ಭಕ್ತರ ಅಜ್ಞಾನ, ವಿಪರೀತ ಜ್ಞಾನವನ್ನ ನುಂಗಿಬಿಡುತ್ತದ್ದರಿಂದ, ನಾಶ ಮಾಡುತ್ತದ್ದರಿಂದ ಧನುಸ್ಸನ್ನ ಉಗ್ರ ಅಂದ್ರು. ಆ ಉಗ್ರ ಶಬ್ದದ ಅರ್ಥವೇ ಅಖಿಲ ಪ್ರಮಾದಾತು ಪಾತು ಅಂತ ಅಲ್ಲಿ ಹೇಳಿದ ನಂತರ ನರನಾರಾಯಣರಲ್ಲಿ ನಾರಾಯಣನ ಚಿಂತನೆ ಮಾಡಿ ನರಹ. ನರ ಅಂದ್ರೆ ಯಾರು? ಶೇಷದೇವರಲ್ಲಿ ಅವಿಷ್ಟವಾದಂಥ ನರರೂಪ ಅಂದ್ರೆ ಶುಕ್ಲ ಕೇಶ ರೂಪಿಯಾಗಿರ್ತಕ್ಕಂಥ ಭಗವಂತ, ವಿಶೇಷವಾಗಿ ಹಾಸಾತ್ ಪಾತು. ಹಾಸ ಅಂದ್ರು, ಹಾಸ ಅಂದ್ರೆ ಏನು ಅಂದ್ರೆ ನಮ್ಮೊಳಗೆ ನಗುವ ಪ್ರವೃತ್ತಿ ಇರುತ್ತೆ. ಏನು ನಗುವ ಪ್ರವೃತ್ತಿ? ಹೇಳ್ತಾ ಇದ್ದಾರೆ, ದೊಡ್ಡವರನ್ನ ನೋಡಿ ನಗುವ ಪ್ರವೃತ್ತಿ ನಮ್ಮಲ್ಲಿ ದುಷ್ಟವಾದ ಪ್ರವೃತ್ತಿ ಕರ್ಮದಿಂದಾಗಿ ಬರುತ್ತೆ. ಮುಂದೇನು? ದೊಡ್ಡವರು ತಮ್ಮ ಕರ್ಮಾನುಸಾರ ಯಾವ ಸ್ಥಿತಿಯಲ್ಲಿದ್ದರೆ ಅವರನ್ನ ನೋಡಿ ನಾವು ನಕ್ಕರೆ ಆ ಸ್ಥಿತಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ, ಇಷ್ಟೇ, ಇನ್ನೇನಿಲ್ಲ. ಎಷ್ಟಾಗುತ್ತೆ? 10 ಪಟ್ಟಲ್ಲ, 10 ಕೋಟಿ ಪಟ್ಟು ಆ ಸ್ಥಿತಿ ನಮಗೆ ಬರುತ್ತೆ. ಎಲ್ಲರೂ ನಮ್ಮನ್ನು ನೋಡಿ ನಗುವಂತೆ ಆಗುತ್ತೆ. ಆದ್ದರಿಂದ ದೊಡ್ಡವರನ್ನ ನೋಡಿ ನಗುವಂತ ಸ್ಥಿತಿ ನನಗೆ ಬಾರದಂತೆ ನರನಾಮಕ ಭಗವಂತ ರಕ್ಷಣೆ ಮಾಡಲಿ. ಶೇಷದೇವರ ಒಳಗಿರತಕ್ಕಂಥ ಭಗವಂತ, ನರನಾಮಕ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀರಾ? ಈಗ ಮಾಧ್ವ ಸಮಾಜ ಅಂತ ತಗೊಂಡ್ರೆ ಸರಿ, ಮಾಧ್ವ ಸಮಾಜದಲ್ಲಿ ನೋಡಿ, ಒಬ್ಬರು ಒಬ್ಬರನ್ನ ದೊಡ್ಡವರು ಅಂತ ತಿಳ್ಕೊಂಡು ಪೂಜಾ ಮಾಡ್ತಿರ್ತಾರೆ, ಇನ್ನೊಬ್ಬರು ಆ ದೊಡ್ಡವರನ್ನೇ ಹೀಯಾಳಿಸ್ತಾ ಮಾತಾಡ್ತಾ ಇರ್ತಾರೆ. ಅದು ಸ್ವಾಮಿಗಳು ಆಗಿರಬಹುದು, ದಾಸರು ಆಗಿರಬಹುದು, ಆಚಾರ್ಯರು ಆಗಿರಬಹುದು, ಯಾರೇ ಆಗಿರಬಹುದು, ಒಬ್ಬರಿಗೆ ಈ ಸ್ವಾಮಿಗಳು ಅಂದ್ರೆ ಪರಮ ಪ್ರೀತಿ, ಇನ್ನೊಬ್ಬರಿಗೆ ಆ ಸ್ವಾಮಿಗಳು ಅಂದ್ರೆ ಆಗೋದೇ ಇಲ್ಲ. ಇವರು ವಿಶೇಷ ಹೊಗಳುತ್ತಾರೆ, ಅವರು ವಿಶೇಷ ತೆಗಳತಾ ಇರುತ್ತಾರೆ. ಹೌದು, ದೊಡ್ಡವರಲ್ಲಿ ದೋಷಗಳನ್ನು ಮಾತ್ರ ಹುಡುಕುವ ಬುದ್ಧಿ, ಆ ದೋಷಗಳ ಆಧಾರವಾಗಿಯೇ ಅವರನ್ನ ಅಪಹಾಸ ಮಾಡುವ ಬುದ್ಧಿ ನಮಗೆ ಬಂದರೆ ವಿನಾಶ ಕಾಲ ನಮಗೆ ಬಹಳ ಹತ್ತಿರ ಬಂದಿದೆ ಅಂತರ್ಥ. ಅದಕ್ಕೆ ಬಹಳ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದಾರೆ, ದೊಡ್ಡವರನ್ನ ಅಪಹಾಸ ಮಾಡುವ ದೌರ್ಭಾಗ್ಯ ನರನಾಮಕ ಭಗವಂತ ತಪ್ಪಿಸಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಪಹಾಸ ಮಾಡುವುದು ಅಂದ್ರೆ ಹಾಹಾಹಾ ಅಂತ ಗಟ್ಟಿಯಾಗಿ ನಗಬೇಕಾಗಿಲ್ಲ, ಅವರಿಗೆ ಕೊಡಬೇಕಾದ ಗೌರವ ಕೊಡದೇ ಇರೋದೇ ಅಪಹಾಸ, ಇಷ್ಟೇ, ಇನ್ನೇನು ಇಲ್ಲ. ನಂತರ ಅಥ ದತ್ತಸ್ತು ಅಯೋಗಾತ್ ಅಥ ಯೋಗನಾಥ, ಅಥ ಅಂದರೆ ಅನಂತರದಲ್ಲಿ ಯೋಗನಾಥ ಯೋಗಿಗಳಿಗೆ ಒಡೆಯ, ಯೋಗಿನಾಥ ಅಂತ ಬಂದಿರಬೇಕಲ್ಲ, ಯೋಗನಾಥ ಅಂತ ಯಾಕೆ ಹೇಳಿದರೆ ಕೇಳಿದ್ರು, ಯೋಗಕ್ಕೆ ಯೋಗ ಜ್ಞಾನಕ್ಕೆ ಯೋಗ ಶಾಸ್ತ್ರಕ್ಕೆ ಒಡೆಯ ಯಾರು ಅಂದ್ರೆ ದತ್ತನಾಮಕ ಭಗವಂತ. ಆದ್ದರಿಂದ ಆ ಯೋಗ ಶಾಸ್ತ್ರ ಯಾರು ಪಡ್ಕೊಂಡಿರ್ತಾರೆ ಅವರು ಯೋಗಿಗಳು, ಅವರಿಗೂ ಒಡೆಯ. ಆದ್ದರಿಂದ ಯೋಗನಾಥ ಅವನೇ ಯೋಗಿನಾಥ. ಯೋಗನಾಥ ದತ್ತ ಅಯೋಗಾತ್ ಪಾಯಾತ್ ಹೇಳ್ತಾರೆ. ಅಂದ್ರೆ ಅಯೋಗ ಅಂದ್ರೆ ಏನು ಹೇಳ, ಯೋಗ ಮಾರ್ಗದಿಂದ ಭ್ರಷ್ಟರಾಗ್ತಾ ಇರ್ತೀವಿ. ಭ್ರಷ್ಟರಾಗುವುದು ಅಂದ್ರೆ ಯಾರಿಗೆ, ಯೋಗ ಮಾರ್ಗಕ್ಕೆ ಹೋದಾಗ. ಅಲ್ಲಿ ಹೇಳ್ತಾರೆ ಭ್ರಷ್ಟರಾಗೋದು ಎರಡು ರೀತಿ, ಯೋಗ ಮಾರ್ಗಕ್ಕೆ ಹೋಗಿ ಭ್ರಷ್ಟರಾಗೋದು ಅಂತ ಒಬ್ಬರು, ಯೋಗ ಮಾರ್ಗಕ್ಕೆ ಹೋಗ್ಲಿಕ್ಕೆ ಮುಂಚೆನೆ ಭ್ರಷ್ಟರಾಗೋದು ಅಂತ ಎರಡನೇ. ಯೋಗ ಮಾರ್ಗದ ಕುರಿತು ಗೊತ್ತಾಗದೆ ಹೋಗೋದು, ಗೊತ್ತಾದರೂ ಆಸಕ್ತಿ ಹುಟ್ಟದೆ ಹೋಗೋದು, ಆಸಕ್ತಿ ಹುಟ್ಟಿದ್ರು ಪ್ರಯತ್ನ ಮಾಡದೆ ಹೋಗೋದು, ಪ್ರಯತ್ನ ಮಾಡಿದ್ರು ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗೋದು, ಎಲ್ಲ ಇರುತ್ತಲ್ಲ, ಇದು ಅಯೋಗ. ಅಯೋಗಾತ್ ಯೋಗ ಮಾರ್ಗದಿಂದ ನಾವು ಭ್ರಷ್ಟರಾಗದಂತೆ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಲಿ ದತ್ತನಾಮಕ ಭಗವಂತ ಅಂತ ಹೇಳ್ತಾ ಇದ್ದ. ಇನ್ನ ಅಯೋಗಾತ್ ಅಂತ ಹೇಳಿದರೆ ಯೋಗ ಮಾರ್ಗದಿಂದ ಭ್ರಷ್ಟರಾಗುವುದು ಒಂದರ್ಥ, ಇನ್ನು ಹೇಳ್ತಾ ಅಯೋಗ ಅಂದ್ರೆ ಯಾವುದು ಯೋಗವಲ್ಲವೋ ಯೋಗದಂತೆ ಹೆಸರಿರುತ್ತೋ ಅದರಿಂದ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ. ನೋಡಿ ನಮ್ಮ ಮಾಧ್ವರೆ ಯುವಕರು ತುಂಬಾ ಜನ ಇರ್ತಾರೆ, ಅವರಿಗೆ ಅವರು ನನ್ನನ್ನು ತುಂಬಾ ಜನ ಪ್ರಶ್ನೆ ಮಾಡಿದ್ದಿದೆ. ನಾವೆಲ್ಲ ಆಫೀಸುಗಳಿಗೆ ಎಲ್ಲ ಹೋಗಿ ಬರ್ತಾ ಇರ್ತೇವೆ, ತುಂಬಾ ಮೆಂಟಲಿ ಸ್ಟ್ರೈನ್ ಆಗಿರುತ್ತೆ, ಆ ಮೆಂಟಲ್ ಸ್ಟ್ರೈನ್ ಅಂಡ್ ಸ್ಟ್ರೆಸ್ ಎರಡನ್ನ ತೆಗೆಯುವ ಉಪಾಯ ನಿಮ್ಮ ಹತ್ರ ಏನಾದರೂ ಇದೆಯಾ? ಸೋಕಾಲ್ಡ್ ಪಂಡಿತರು ಏನ ಇದ್ದಿರಲ್ಲ, ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಏನು ಸಿಗಲ್ಲ, ಬರೀ ಘಟ ಪಟ ಅಂತ ಒದ್ದಾಡ್ತೀರಾ, ಅಥವಾ ಏನೋ ಪುರಾಣದಲ್ಲಿ ಹೇಳು ಪಂಕ್ತಿ ಪಂಕ್ತಿ ಹೇಳ್ಕೊಂಡು ಹೋಗ್ತೀರಾ, ಅದು ಬಿಟ್ಟರೆ ನಮಗೆ ಈ ಧ್ಯಾನ ಮೆಡಿಟೇಷನ್, ಅದೇ ಧ್ಯಾನ ಅಂದ್ರೆ ಮೆಡಿಟೇಷನ್ ಇದಲ್ವಾ, ಅದನ್ನ ಕುರಿತು ನೀವೆಂದಾದ್ರೆ ಹೇಳ್ತೀರಾ? ನೀವೆಂದು ಹೇಳಲ್ಲ. ಅದೇ ನಾವು ಬೇರೆ ಬೇರೆ ಕಡೆ ಬೇರೆಯವರು ಇಟ್ಟಂತ ಧ್ಯಾನ ಕೇಂದ್ರಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ವು, ಅದರಲ್ಲಿ ಅವರು ಏನು ಪ್ರಾಕ್ಟೀಸಸ್ ಮಾಡಿಸ್ತಾ ಇದ್ದಾರೆ, ಅವರ ಅಭಿಪ್ರಾಯದಿಂದ ಯೋಗ ಅಂತ ಧ್ಯಾನಾದಿಗಳು ಮಾಡಿಸ್ತಾ ಇದ್ದಾರೆ, ಅದು ನಮಗೆ ತುಂಬಾ ಹಿಡಿಸ್ತಾ ಇದೆ. ಯಾಕೆ ನಾವಲ್ಲಿಗೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಬಂದ ಕೂಡಲೇ ನಮಗೆ ಮನಸ್ಸು ಪ್ರಶಾಂತ ಆಗ್ತಾ ಇದೆ, ಎನರ್ಜಿ ಬರ್ತಾ ಇದೆ, ಮಾರನೆಯ ದಿನ ಕೆಲಸ ಹುರುಪಿನಿಂದ ಮಾಡ್ಲಿಕ್ಕಾಗ್ತಾ ಇದೆ, ಅಟ್ಲೀಸ್ಟ್ ಅದು ನಿಮ್ಮ ಹತ್ರ ನಮಗೆ ಸಿಗ್ತಾ ಇಲ್ಲ ಅಂತ ನಮ್ಮನ್ನ ತುಂಬಾ ಬ್ಲೇಮ್ ಮಾಡ್ತಾರೆ. ನಾವು ಹಿಡಿಸ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ, ಆದರೆ ಬ್ಲೇಮ್ ಮಾಡ್ತಾರೆ. ಆದರೆ ಅವರಿಗೊಂದು ಗೊತ್ತಿಲ್ಲ, ಈ ಸೋಕಾಲ್ಡ್ ಏನು ಸ್ಟೇಜಸ್ ಅಂತ ಏನಿದೆ, ಈ ಸ್ಟೇಜ್ಗಳು ಪ್ರವಚನದ ಸ್ಟೇಜ್ಗಳು ಏನಿವೆ, ಅದರಲ್ಲಿ ಬರ್ತಾ ಇಲ್ಲ ಸಬ್ಜೆಕ್ಟ್ ಅಷ್ಟೇ. ಆ ಸಬ್ಜೆಕ್ಟು ನಮ್ಮವರು ಡೀಲ್ ಮಾಡಿದಂತೆ ಇನ್ಯಾರು ಮಾಡಲಿಲ್ಲ. ಅದ್ಭುತವಾಗಿ ಶಾಸ್ತ್ರ ಪ್ರಪಂಚದಲ್ಲಿ, ಸಂಸ್ಕೃತ ಶಾಸ್ತ್ರ ಪ್ರಪಂಚದಲ್ಲಿ ಹಾಗೇ ಇದೆ, ಕನ್ನಡದ ಶಾಸ್ತ್ರ ಪ್ರಪಂಚದಲ್ಲಿಯೂ ಹಾಗೆ ಹೇಳಿದ್ದಾರೆ ಅದ್ಭುತವಾಗಿ. ಇಲ್ಲ ರೀ, ನೀವೇನೇ ಹೇಳ್ರಿ, ಕುಂಡಲಿನಿ ಅಂತ ಯೋಗ ಆಗಲ್ವಾ? ನಿಮ್ಮ ಹತ್ರದೇನ್ರಿ ಆ ಶಬ್ದ ಆದ್ರೂ ಬರುತ್ತಾ? ಒಬ್ರು ಅಂದ್ರೆ ಹುಟ್ಟಿದ ಕಾಲಕ್ಕಿಂತ ನಾನು ಎಲ್ಲಾ ಸುಧಾ ಮಂಗಳ ಸಭೆಗಳಿಗೂ, ಚಂದ್ರಿಕಾ ಮಂಗಳ ಸಭೆಗಳಿಗೂ, ಆಮೇಲೆ ಎಲ್ಲಾ ಪ್ರವಚನಗಳಿಗೂ, ಪಾಠಗಳಿಗೂ ಎಲ್ಲ ಕೇಳ್ತಾ ಇದ್ದೀನಿ ನಾನು. ಒಬ್ಬರ ಬಾಯಿಯಿಂದಲೂ ಈ ಕುಂಡಲಿನಿ ಎಂಬುದು ಇಲ್ಲವೇ ಬರ್ತಾನೆ ಇಲ್ಲ. ಯಾಕೆ? ನೀವು ಹೇಳುವ ಶಾಸ್ತ್ರದಲ್ಲಿ ಆ ಶಬ್ದವೇ ಇಲ್ಲ ಅಂತ ಕಾಣುತ್ತೆ. ಹಾಗೆ ಹೇಳ್ತಾರೆ, ಯಾರು ನಿಮ್ಗೆ ಹೇಳಿದ್ದು? ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತ ಈ ಕುಂಡಲಿನಿ ಉಪಾಸನೆಯನ್ನ ನಮ್ಮವರು ಹೇಳಿದಂತೆ ಯಾರು ಹೇಳಿಲ್ಲ. ಅಷ್ಟು ಪರ್ಫೆಕ್ಷನ್ ಇಂದ ಹೇಳಿದ್ದಾರೆ. ದುರಂತ ಏನು ಅಂದ್ರೆ, ಹೇಳಿದ್ದು ನಿಮ್ಮ ಮುಂದೆ ಹೇಳುವವರಿಲ್ಲ, ಅದು ಸತ್ಯ, ಒಪ್ಪೋಣ. ದಾಸ ಸಾಹಿತ್ಯದಲ್ಲಾಗಿರಬಹುದು, ವ್ಯಾಸ ಸಾಹಿತ್ಯದಲ್ಲಾಗಿರಬಹುದು, ಆ ಎರಡರಲ್ಲಿ ಇದೆ. ಇದ್ದದ್ದನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಿಸುವವರು ನಮ್ಮಲ್ಲಿ ಕೊರತೆ ಆಗಿದ್ದಾರೆ. ಅದು ಸತ್ಯವಾದ, ಸೂರ್ಯನಷ್ಟು ಸತ್ಯವಾದ ವಿಚಾರ, ಅದನ್ನು ಒಪ್ಪಿಕೊಳ್ಳಬೇಕು. ಆದ್ರೆ ನಮ್ಮಲ್ಲಿ ಆ ವಿಷಯವೇ ಇಲ್ಲ ಅಂತ ಅದು ಸರಿಯಲ್ಲ. ಆದರೆ ಅಲ್ಲಿಗೆ ಹೋಗ್ತಾ ಇದ್ದೀರಲ್ಲ, ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೀರಲ್ಲ, ಅದೇನಾಗ್ತಾ ಇದೆ? ಮೇಲ್ನೋಟದ ನಿಮಗೆ ಸ್ವಲ್ಪ ಹೊತ್ತು ಪ್ರಾಣಾಯಾಮ, ಸ್ವಲ್ಪ ಹೊತ್ತು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಷನ್ ಅಂತ ಮಾಡಿಸಿ, ಅದರಿಂದ ಮನಸ್ಸು ಪ್ರಶಾಂತ ಆಗುತ್ತೆ. ಈ ನೀವೇ ಬೇಕಾಗಿ, ಅವರೇ ಬೇಕಾಗಿಲ್ಲ, ನೀವು ಸುಮ್ಮನೆ ಮಾಡಿದ್ರು ಬರುತ್ತದು. ಚೂರು ಹೊತ್ತು ಮತ್ತ ಕಲಕು ಹೋಗುತ್ತೆ. ಅದಕ್ಕೆ ಬುಡವಾದ್ದನ್ನೆಲ್ಲ ಶುದ್ಧ ಮಾಡುವುದು ನಮ್ಮಲ್ಲೇ ಇದೆ. ಅಲ್ಲಿ ಏನಾಗಿದೆ? ಪುನಃ 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 ಬೇರೆ ಅವರ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಶ್ರೀಮದ್ ಆಚಾರ್ಯರಿಗೆ ವಿರುದ್ಧವಾದ ಮಾರ್ಗದಲ್ಲೇ ಹೊರಟು ಹೋಗುತ್ತೆ ಆ ಮಾರ್ಗ. ಒಬ್ಬರು ಅಂತಹ ಮಾರ್ಗದಲ್ಲಿ ಹೋಗಿ ಅವರ ಎಕ್ಸ್ಪರ್ಟ್ ಗ್ರೂಪ್ ಅಲ್ಲಿ ಸೇರಿಕೊಂಡಿದ್ದವರು, ಅವರಿಗೆ ಸ್ವಲ್ಪ ಜ್ಞಾನೋದಯ ಆಗಿ ಪುನಃ ನನ್ನ ಹತ್ರ ಬಂದರು. ನಮ್ಮಲ್ಲಿ ಇದಕ್ಕೆ ಹೇಗಿದೆ ಅಂತ ಅದೆಲ್ಲ ತಿಳ್ಕೊಂಡ ಮೇಲೆ, ದೇವರ ದಯ, ನಾನು ಈಚೆ ಬಂದೆ, ಅವರು ಬೇರೇನೇ ಎಲ್ಲ ಹೇಳ್ತಾ ಇದ್ದಾರೆ. ಕೊನೆಗದು ಯಾ ಪಾಯಿಂಟ್ ಎಲ್ಲಿ? ನೀನೇ ದೇವರು ಅನ್ನೋ ಕಡೆಗೆ ಹೋಗುತ್ತಲ್ಲಿ. ಅದಕ್ಕೆ ಅಯೋಗ, ಅದು ಯೋಗವಲ್ಲ, ವಿಪರೀತವಾದ್ದು. ಅದರಿಂದ ದೇವರು ನಮ್ಮನ್ನ ದತ್ತನಾಮಕ ಭಗವಂತ ರಕ್ಷಣೆ ಮಾಡಲಿ. ಅಂದರೆ ಯೋಗ ನಮಗೆ ಗೊತ್ತಿಲ್ಲದೆ ಹೋಗೋದು ಎಷ್ಟು ಅನರ್ಥಕಾರಿಯೋ, ವಿಪರೀತವಾದ್ದನ್ನು ತಿಳ್ಕೊಳ್ಳೋದು ಇನ್ನಷ್ಟು ಅನರ್ಥಕಾರಿ. ಒಂದು ರೀತಿಯಲ್ಲಿ ಗೊತ್ತಿಲ್ಲದೆ ಇರೋದು ವಾಸಿ ಅನ್ಸುತ್ತೆ. ಆದರೆ ಅದೇ ಆ ಸ್ಥಿತಿಯಲ್ಲಿ ಯಾವಾಗ ಇರಬಾರ್ದು, ತಿಳ್ಕೋಬೇಕದು. ಸಾಧನಾ ಅಂದ್ರೆ ಕೇವಲ ಒಂದಿಷ್ಟು ಒಂದು ಗಂಟೆ ಮಾಡುವ ಗಡಿಬಿಡಿ ಗಡಿಬಿಡಿ ಕಾರ್ಯಕ್ರಮ, ತಕ್ಕಂಥ ತಂಬಿಗೆ ತಾಳಿ ಅವು ಇವು ತೊಡ್ಕೊಂಡು ಬಡ್ಕೊಂಡು ಅದು ಏನೋ ಒಂದಿಷ್ಟು ಮಂತ್ರಗಳು ಉಚ್ಚಾರ ಮಾಡಿ ಗಡಿಬಿಡಿ ಗಡಿಬಿಡಿ ಮಾಡಿಬಿಟ್ರೆ ಅದೊಂದು ಸಾಧನ ಮುಗೀತು. ಇನ್ನೊಂದಿಷ್ಟು ಗಂಟೆನೋ 2 ಗಂಟೆನೋ ಪಾಠಕ್ಕೋ ಪ್ರವಚನಕ್ಕೋ ಹೋಗಿ ಬಂದ್ರೆ ಮುಗದೇ ಹೋಯಿತು. ಒಂದಿಷ್ಟು ಮನೆಯಲ್ಲಿ ನಿತ್ಯ ದೇವರ ಪೂಜಾ ವೈಶ್ವದೇವ, ನಂತರ ವಿಶೇಷವಾಗಿರ್ತಕ್ಕಂಥ 1-2 ಗಂಟೆ ಬಂದು ಪಾಠ ಪ್ರವಚನಕ್ಕೆ ಹೋಗಿ ಬಂದು, ಇನ್ನ ಅದರಲ್ಲಿ ವಿಷ್ಣು ಪಂಚಕಾದಿಗಳು ಮಾಡಲಿಕ್ಕಾದರೆ ಅವರಿನ ಅಪರೋಕ್ಷ ಜ್ಞಾನಕ್ಕೆ 1 ಇಂಚು ಕಡಿಮೆ ಇದ್ದಾರೆ ಅಂತ ಅವರಿಗೆ ಭಾವನೆ ಬಂದ್ಬಿಡುತ್ತೆ. ಒಳಗಿನ ಸಾಧನ ರಹಸ್ಯಗಳೇ ಗೊತ್ತಾಗಲ್ಲ. ಅಲ್ಲಿ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ, ಅದು ಬೇಕು, ಅದೇ ಬೇಕು, ಅಲ್ಲ ಅಲ್ಲಿಂದ ಇದು ಬೇಕು, ಇದಕ್ಕಾಗಿ ಅದು ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಅಯೋಗಾತ್, ಯೋಗ ಮಾರ್ಗದಿಂದ ಭ್ರಷ್ಟರಾಗೋದೊಂದು, ಭ್ರಷ್ಟವಾದ ಯೋಗ ಮಾರ್ಗದಲ್ಲಿ ಹೋಗೋದೊಂದು, ಇದರಿಂದ ದೇವರು ರಕ್ಷೆ ಮಾಡಲಿ. ಇನ್ನ ಗುಣೇಶ ಕಪಿಲಃ ಕರ್ಮ ಬಂಧಾತ್ ಪಾಯಾತ್. ಇಲ್ಲಿ ಹೇಳ್ತಾರೆ ಗುಣೇಶ ಕಪಿಲಃ ಅಂದ್ರು, ಕಪಿಲನಾಮಕ ಭವತ್ ಭಗವಂತ ಹೇಳ್ತಾರೆ. ಕಂ ಪಿಬತಿ ಭಕ್ತಾನ್ ಲಾತಿ ಗೃಹಾತಿ ಇತಿ ಚ ಕಪಿಲ. ಅಂದರೆ ಸುಖವನ್ನ ತಾನು ಪಾನ ಮಾಡುತ್ತಾ ಭಕ್ತರನ್ನ ಹತ್ತಿರ ಕರೆದು ಅವರಿಗೆ ಸುಖಪಾನ ಮಾಡಿಸುವಂಥವನಾದ್ದರಿಂದ ದೇವರಿಗೆ ಕಪಿಲ ಅಂತ ಹೆಸರು. ಅಂತಹ ಕಪಿಲ ನಾಮಕ ಭಗವಂತ ಗುಣೇಶ ಅಂತ ಹೇಳಿದರು. ಯಾಕೆ ಗುಣೇಶ ಅಂದ್ರೆ, ಅವರು ಶುರು ಮಾಡಿದ್ದೇ ಕಪಿಲ ಗೀತ ಮೂರು ಗುಣಗಳಿಂದ. ಮೂರು ಗುಣಗಳು, ತತ್ವಗಳು, ಅದರ ಲಕ್ಷಣಗಳು ಏನು ಹೇಳ್ತಾ ಹೋಗ್ತಾರೆ. ಅದು ಯಾವುದು ಅಂದ್ರೆ, ಕರ್ಮ ಬಂಧದಿಂದ ಬಿಡುಗಡೆ ಆಗಬೇಕಾದ್ರೆ ಹೇಗೆ, ದೇವಹೂತಿ ದೇವಿ ಕೇಳಿದ್ದು, ಅದು ಬಿಡುಗಡೆ ಆಗ್ಲಿಕ್ಕೆ ಮೂರು ಗುಣಗಳು, ಅದರ ವ್ಯವಹಾರ, ನಂತರ ತತ್ವಗಳು, ಅದರ ವ್ಯವಹಾರ ಎಲ್ಲ ತಿಳ್ಕೊಂಡ್ರೆ ಹೊರತು ನಿನಗೆ ಕರ್ಮ ಬಂಧದಿಂದ ಬಿಡುಗಡೆ ಇಲ್ಲ ಅಂತ ಸ್ವಾಮಿ ಹೇಳಿದ. ಅದನ್ನೆಲ್ಲ ಕಪಿಲ ಗೀತೆಯಲ್ಲಿ ಹೇಳಿದ್ದು. ಆ ಸಾಮಾನ್ಯ ಸಪ್ತಾಹ ಕ್ರಮದಲ್ಲಿ ಬಂದಾಗ ಕಪಿಲ ಗೀತೆ ಶಾರ್ಟ್ ಕಟ್ ಆಗಿ ಹೊರಟು ಹೋಗ್ತಾ ಇರುತ್ತೆ. ಸೇಮ್ ಹೇಳಿದ್ದೇ ಎಲ್ಲರೂ ಒಂದೇ, ಯಾವುದು ಶಾರ್ಟ್ ಆಗಿ ಹೇಳಲಿಕ್ಕಾಗುತ್ತೋ ಅಷ್ಟೇ ಹೇಳ್ಕೊಂಡು ಹೋಗ್ತಾ ಇರ್ತೇವೆ, ಇರ್ತಾರಲ್ಲ ಇರ್ತೇವೆ. ಆದರೆ ಕಪಿಲ ಗೀತೆ ಏಕೆ ಕೇಳ್ತಾ ಹೋದರೆ ಸ್ವಲ್ಪ ಕಾಲ ಹಿಡಿಯುತ್ತೆ. ಅದನ್ನು ಕೇಳಿದ್ರೆ ಅದ್ಭುತವಾದ ನಿಧಿ, ಮತ್ತು ನಿಮಗೆ ಅದು ಚೆನ್ನಾಗಿ ತಲೆಯಲ್ಲಿ ಹಿಡಿಸ್ತಾ ನಿಮ್ಮನ್ನು ಯಾವಾಗ ಕೇಳಿದ್ರು ಯಾವ ಸಬ್ಜೆಕ್ಟ್ ಬೇಕು ಪ್ರವಚನಕ್ಕೆ ಅಂದರೆ ಕಪಿಲ ಗೀತೆಯೇ ಸಾಕು. ಬದುಕಿನಲ್ಲಿ ಅದೊಂದು ಕೇಳಿ ಸತ್ತು ಹೋದರೆ ಸಾಕು, ಒಂದು ಅಷ್ಟು ರುಚಿಕರವಾದ ಸಬ್ಜೆಕ್ಟ್ ಅದು. ಅಂಥ ಕಪಿಲ ನಾಮಕ ಭಗವಂತ ಈ ಕರ್ಮ ಬಂಧದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಚೆನ್ನಾಗಿ ಕೇಳ್ತಾ ಇದ್ದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸನತ್ ಕುಮಾರೋವತು ಕಾಮದೇವಾತ್ ಹಯಶೀರ್ಷೋ ಮಾಂ ಪಥಿ ದೇವಹೇಳನಾತ್ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್. ಇಲ್ಲಿ ಹೇಳ್ತಾರೆ ಕಾಮದೇವಾತ್ ಸನತ್ ಕುಮಾರ ಮಾಂ ಅವತು, ನನ್ನನ್ನ ಕಾಮದೇವನಿಂದ ರಕ್ಷಣೆ ಮಾಡಲಿ ಅಂದರು. ಅದಕ್ಕೆ ಹೇಳಿದ್ರು, ಈ ಕಾಮನೆಗಳಲ್ಲಿ ಸತ್ಕಾಮನೆಗಳು ದುಷ್ಟಕಾಮನೆಗಳು ಅಂತ ಇವೆ. ಸತ್ಕಾಮನೆಗಳಿಗೆ ಕಾಮದೇವ ಯಾರು? ಮನ್ಮಥ ನಿಯಾಮಕ. ದುಷ್ಟಕಾಮನೆಗಳಿಗೆ ಕಾಲನೇಮಿ ನಿಯಾಮ. ಆದರೆ ಅಲ್ಲೊಂದು ಸೀಕ್ರೆಟ್ ಇದೆ, ಆ ಕಾಲನೇಮಿ ಒಳಗಿದ್ದು ಅವನ ಮೂಲಕ ನಮಗೆ ಕಾಲನೇಮಿ ನಮಗೆ ದುಷ್ಟನೆಯ ಕಾಮನೆಗಳು ಪ್ರೇರಣೆ ಮಾಡುದು. ಅಂಥ ದುಷ್ಟ ಕಾಮನೆಗಳು ಪ್ರೇರಣೆ ಮಾಡುವ ಕಾಲನೇಮಿ ಒಳಗಿದ್ದು ಪ್ರೇರಣೆ ಮಾಡುವವರೇ ಮನ್ಮಥ. ಹಾ, ಇಲ್ಲ ಇಲ್ಲದಿದ್ದರೆ ಕಾಮದೇವಾತು ಮಾಂ ಅವತು, ಮನ್ಮಥನಿಂದ ನನ್ನ ರಕ್ಷಣೆ ಮಾಡಲಿ ಅಂದ್ರೆ, ಮನ್ಮಥ ಅವರು ಸತ್ಕಾಮನೆಗಳಿಗೆ ನಿಯಾಮಕರಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದುಷ್ಟರೊಳಗೆ ನಿಯಾಮನ ಮಾಡುವ ರೂಪ ಏನಿದೆ ಅದು ಬೇಡ, ಸಜ್ಜನರೊಳಗೆ ನಿಯಾಮನ ಮಾಡುವ ರೂಪ ಬೇಕು ನಮಗೆ. ಅಂಥ ದುಷ್ಟ ಕಾಮನೆಗಳಿಂದ ನಮ್ಮನ್ನ ಸನತ್ ಕುಮಾರರು ರಕ್ಷಣೆ ಮಾಡಲಿ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ಸನತ್ ಕುಮಾರ ರೂಪ ಭಗವತ್ ರೂಪ ವಿಶೇಷವಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ. ಸನತ್ ಕುಮಾರರು ಯಾರು? ಬ್ರಹ್ಮದೇವರ ಮಾನಸ ಪುತ್ರರು, ಅವರಿಗೆ ಉಪದೇಶ ನೀಡಿದಂತಹ ಮಹಾನುಭಾವರು. ನಂತರ ಹಯಶೀರ್ಷ, ಹಯಗ್ರೀವ ರೂಪಿಯಾದ ಭಗವಂತ. ಪಥಿ ದೇವಹೇಳನಾತ್ ಮಾಂ ಅವತು, ಹಯಗ್ರೀವ ರೂಪಿಯಾದಂಥ ಪರಮಾತ್ಮ ಪಥಿ ಹಾದಿಯಲ್ಲಿ ಹೋಗುವಾಗ ದೇವಹೇಳನಾತ್ ಅಂದರೆ ಯಾವುದು ಯಾವುದು ನಾವು ನಮಸ್ಕಾರ ಮಾಡಲೇಬೇಕಾದ ದೇವಾಲಯಗಳು, ದೇವರ ಸನ್ನಿಧಾನಗಳು, ದೇವತೆಗಳ ಸನ್ನಿಧಾನಗಳಿರುತ್ತೋ ಅದನ್ನು ನಾವು ಅತಿಕ್ರಮಿಸಿ ಹಾಗೆ ಹೋಗ್ತಾ ಇದ್ದರೆ ಅವರಿಗೆ ಹೇಳನ ಮಾಡಿದಂತಾಗುತ್ತೆ. ನಾವು ನಮಸ್ಕಾರ ಮಾಡಿಯೇ ಹೋಗಬೇಕು. ಇದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಹಾದಿಯಲ್ಲಿ ದೇವತೆಗಳ ಹೇಳನ, ದೇವರ ಹೇಳನ ಆಗದಂತೆ ಹಯಗ್ರೀವ ರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಹಾಗಾದರೆ ನಾವೆಲ್ಲೋ ಹೋಗ್ತಾ ಇರ್ತೀವಪ್ಪ, ನಮ್ಗೆ ಗೊತ್ತೇ ಇರಲ್ಲ. ಗೊತ್ತಿಲ್ಲದಿದ್ರೆ ಅಡ್ಡಿ ಇಲ್ಲ, ಗೊತ್ತಿದ್ದು ಹೋಗ್ತಿರ್ತೀವಲ್ಲ. ಮತ್ತದಕ್ಕೆ ಅದಕ್ಕೆ ಆದರೆ ಇಳಿದು ಹೋಗಿ ನಮಸ್ಕಾರ ಮಾಡಬೇಕು, ಇಲ್ಲ ಕೂತ ಕಡೆಯಾದ್ರೂ ನಮಸ್ಕಾರ ಮಾಡ್ಕೋಬೇಕು. ಅಲ್ಲ ಗೊತ್ತಿರಲ್ಲ, ಗೊತ್ತಿರುತ್ತೆ, ಏನೋ ಅವಸರದಲ್ಲಿ ಹೋಗ್ತಾ ಇರ್ತೀವಿ, ಏನ್ ಮಾಡಬೇಕು? ಅದಕ್ಕೊಂದು ಸಣ್ಣ ಸೂತ್ರ ಇದೆ, ಅದೇ ದೊಡ್ಡದಂತಲ್ಲ. ಅಲ್ಲಲ್ಲಿ ಹಿಡಿದು ನಮಸ್ಕಾರ ಮಾಡುವುದೇ ಶ್ರೇಯಸ್ಕರ. ಮನೆಯಿಂದ ಹೊರಡುವಾಗಲೇನೆ ನನ್ನ ಈ ಹಾದಿಯಲ್ಲಿ ಯಾವ ನಾನು ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾದ ದೇವರ ದೇವತೆಗಳ ದೇವಸ್ಥಾನಗಳು ಬರ್ತಾ ಇದೆಯೋ ಅಲ್ಲಿರುವಂತಹ ಎಲ್ಲ ಸನ್ನಿಧಾನಗಳು ನನ್ನ ಹೃದಯದಲ್ಲೇ ಇವೆ, ಇಲ್ಲೇ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಮೊದಲು ನಮಸ್ಕಾರ ಮಾಡಿಕೊಂಡು ಅಪರಾಧ ಕ್ಷಮ ಮಾಡಬೇಕು ಅಂತ ಹೊರಡಬೇಕು ಅಂತ ಬುದ್ಧಿ ಕೊಡಲಿಕ್ಕೆ. ಆ ಥರ ಒಂದು ವೇಳೆ ಅವಕಾಶ ಇತ್ತ ಇಳಿದು ಹೋಗಿ ನಮಸ್ಕಾರ ಮಾಡಿಕೊಳ್ಳಿಕ್ಕೆ ಹಯಗ್ರೀವ ದೇವರು ಬುದ್ಧಿ ಕೊಡುತ್ತಾರೆ, ಹೇಳನ ಮಾಡದಂತೆ ತಡೆಯುತ್ತಾರೆ. ಆ ರೀತಿಯಲ್ಲಿ ಹಯಶೀರ್ಷ ಪಥಿ ದೇವಹೇಳನಾತ್ ಮಾಂ ಅವತು. ಅಥವಾ ಪಥಿ, ಯಾವ ಪಥಿ ಅಂದರೆ ವಿಶೇಷವಾಗಿರತಕ್ಕಂಥ ಬ್ರಹ್ಮಜ್ಞಾನ ಪಡೆಯುವಂಥ ಮಾರ್ಗ. ಈ ಮಾರ್ಗದಲ್ಲಿ ದೇವತೆಗಳು ದೊಡ್ಡವರು ಅನೇಕ ಜನ ಜ್ಞಾನಿಗಳು ಭೂಮಿಗೆ ಬಂದಿರ್ತಾರೆ. ಅವರನ್ನ ನಮಗ ಗೊತ್ತಿದ್ದೇ ಸರಿ ಅಂತ ಹೇಳನೆ ಮಾಡೋದು ದೇವ ಹೇಳನ ಅಂತ ಆಗುತ್ತೆ. ರಾಯರು ಗೊತ್ತಲ್ವಾ, ಪ್ರಹ್ಲಾದರಾದರು ಬಂದರು, ರಘುತ್ತಮರು, ನಿರೃತಿಗಳು ಬಂದರು, ಜಯತೀರ್ಥರು, ಇಂದ್ರದೇವರೇ ಬಂದರು, ಎಲ್ಲ ದೇವತೆಗಳೇ ಬಂದ್ರಲ್ಲಪ್ಪ. ಇವರು ಭೂಮಿಗೆ ಎಲ್ಲರೂ ಇವಾಗ ಎಷ್ಟು ಜನ ಬಂದಿದ್ದಾರು? ಬಂದಾಗ ಅವರು ಹೇಳೋದನ್ನ ನಾವು ಹೇಳನ ಮಾಡಿದರೆ ದೇವ ಹೇಳನ ಅಲ್ಲವ? ಆದ್ದರಿಂದ ಈ ವೈದಿಕ ಧರ್ಮ ಮಾರ್ಗ, ಭಗವಂತನ ಸೇರುವ ಮಾರ್ಗ ಪಥಿ, ಇದರೊಳಗೆ ಏನು ದೇವತೆಗಳಿಗೆ ಗುರುಗಳಿಗೆ ಹೇಳನ ನಮಗೆ ನಮ್ಮಿಂದ ಯಾವ ರೀತಿ ಆಗುತ್ತೋ ಗೊತ್ತಾಗಲ್ಲ. ಕೆಲವೊಮ್ಮೆ ನಮಗೆ ಗೊತ್ತಿದ್ದೇ ಸರಿ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ, ಅದು ದೊಡ್ಡ ರೋಗ. ಅವಾಗ ಗುರುಗಳನ್ನು ಅವಮಾನ ಮಾಡಲಿಕ್ಕೆ ಏನು ಹೆಸಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ದೊಡ್ಡವರನ್ನ ಹೇಳನ ಮಾಡುವ ದೌರ್ಭಾಗ್ಯ ನಮಗೆ ಬಾರದಂತೆ ಹಯಗ್ರೀವ ದೇವರು ರಕ್ಷಣೆ ಮಾಡಲಿ. ಇನ್ನು ಹೇಳ್ತಾರೆ, ದೇವರ ಶಿವರ್ಯ, ದೇವ ಋಷಿಗಳಲ್ಲಿ ಶ್ರೇಷ್ಠ ಯಾರು? ಭಗವಂತ ಮಹಿದಾಸ. ಪುರುಷಾಂತರ ಅರ್ಚನಾತ್ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಪುರುಷಾಂತರ ಅಂದರೆ ಪುರುಷ ಅಂದರೆ ಒಬ್ಬನೇ ದೇವರು ಶ್ರೀಹರಿ, ಅವನನ್ನೇ ಪುರುಷ ಅಂದರು. ಹೇಳ್ತಾರೆ, ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾದ ಪುರುಷ ನಾಮ ಭಗವಂತ. ಅಂಥ ಕಾಲಕ್ಕೆ ದೇವರನ್ನ ಬಿಟ್ಟು ಮಿಕ್ಕ ಎಲ್ಲರೂ ಯಾರಿದ್ದಾರೆ ತಾರತಮ್ಯದಿಂದ, ಅವರಲ್ಲಿ ಯಾರನ್ನು ನಾವು ಈತ ಪುರುಷ ಅಂತ ತಿಳಿದರೆ, ದೇವರಿಗೆ ಸಮಾನ ಅಂತ ತಿಳಿದರೆ, ಅವರು ಪುರುಷಾಂತರ ಅಂತ ಆಗ್ತಾರೆ. ಅಂದರೆ ಭಗವಂತನನ್ನು ಬಿಟ್ಟು ಮಿಕ್ಕ ಪರಿವಾರ ಯಾರಿದ್ದಾರೆ ಅವರನ್ನ ಅವರು ದೇವರ ಪರಿವಾರತೆಯ ಭಜನೆ ಮಾಡದೆ ಅವರನ್ನೇ ಸಾಕ್ಷಾತ್ ಭಗವಂತ ಅಂತ ನಾವು ಚಿಂತನೆ ಮಾಡಿದರೆ ಅವಾಗ ನಾವು ಏನು ಮಾಡಿದಂತಾಗುತ್ತೆ? ಪುರುಷಾಂತರ ಅರ್ಚನೆ ಮಾಡಿದಂತಾಗುತ್ತೆ, ಅನ್ಯ ದೇವತಾ ಉಪಾಸನೆ ಮಾಡಿದಂತಾಗುತ್ತೆ. ಅದನ್ನೇ ದಾಸರಲ್ಲಿ ಹೇಳಿದರು, ಗಣಪತಿಯೇ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು ಅಂದರೆ ಗಣಪತಿ ಅನ್ಯ ದೇವತಾ ಅಲ್ಲ, ಅವರೇ ಗಣಪತಿ ಸತ್ಸಂಧಿ ಮಾಡಿದ್ದಾರೆ. ಆದರೆ ಗಣಪತಿ ಮೊದಲಾದ ಅನ್ಯ ದೇವತೆಗಳು ಯಾಕಂದ್ರು ಅಂದರೆ ಗಣಪತಿಯನ್ನೇ ಸರ್ವೋತ್ತಮ ಅಂತ ಪೂಜಾ ಮಾಡಿದಾಗ ಗಣಪತಿ ಅನ್ಯ ದೇವತಾ ಅಂತ. ಪುರುಷಾಂತರ ಅನ್ಯ ದೇವತಾ ಅಂತಾರೆ. ಅದರಿಂದ ನಮ್ಮನ್ನ ವಿಶೇಷವಾಗಿ ಮಹಿದಾಸ ನಾಮಕ ಭಗವಂತ ರಕ್ಷಣೆ ಮಾಡಲಿ. ದೇವರು ಶಿವರ್ಯ ಪುರುಷಾಂತರಾರ್ಚನಾತ್ ಅವತು. ಇಲ್ಲಿ ಪುರುಷಾಂತರಾರ್ಚನಾ ಅಂತ ಹೇಳಿದರೆ ಪ್ರಧಾನ ದೇವರಲ್ಲಿಗೆ ಇರುವ ಗುಣ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಚಿಂತನೆ ಮಾಡಿದರೂ ನಮ್ಮನ್ನು ನಾವು ಪುರುಷ ಅಂತ ಹೇಳಿಕೊಂಡಂತಾಗುತ್ತೆ. ಇನ್ನೊಬ್ಬರಲ್ಲಿ ಸ್ವಾತಂತ್ರ್ಯ ಚಿಂತನೆ ಮಾಡಿದ್ರು ಅವರನ್ನ ಪುರುಷ ಅಂತ ಹೇಳಿದಂತಾಗುತ್ತೆ. ಇದು ಪ್ರಧಾನ ಅಂದರೆ ಪುರುಷಾಂತರ ಅರ್ಚನಾ ಎರಡು ರೀತಿ. ದೇವರಲ್ಲದೆ ಮಿಕ್ಕವರು ಯಾರಿದ್ದಾರೆ ಅವರೆಲ್ಲರನ್ನೂ ಸ್ವತಂತ್ರ, ವಿಶೇಷವಾಗಿ ಅವರು ದೇವರು ಅಂತ ಚಿಂತನೆ ಮಾಡಿದರೆ ಪುರುಷಾಂತರ ಅರ್ಚನ. ಎರಡನೇ ರೀತಿಯಲ್ಲಿ ನಾವು ದೇವರು ಅಂತ ಕರೆಯಲ್ಲ, ಆದರೆ ಎದುರಿಗಿದ್ದ ವ್ಯಕ್ತಿಯನ್ನು ನೀನೇ ಎಲ್ಲ ಮಾಡೋದು, ನಾನೇ ಎಲ್ಲ ಮಾಡ್ತೇನೆ, ಮತ್ತು ನಾನೇ ದೇವರು ನೀನೇ ದೇವರು ಅಂತ ಹೇಳಿದಂತಾಗಿಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತನ ಸ್ವಾತಂತ್ರ್ಯವನ್ನ, ಸ್ವಾತಂತ್ರ್ಯವೇ ಇಲ್ಲದ ಜೀವರಾಶಿಯಲ್ಲಿ ಆರೋಪ ಮಾಡುವುದು, ಇಲ್ಲದ ಸ್ವಾತಂತ್ರ್ಯ ಅವರಲ್ಲಿ ತಿಳಿಯುವುದೇ ನಿಜವಾಗಿ ಏನದು ಪುರುಷಾಂತರ ಅರ್ಚನ. ಅದರಿಂದ ಮಹಿದಾಸ ನಾಮಕ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ. ನಂತರ ಅಶೇಷಾತ್ ನಿರಯಾತ್ ಕೂರ್ಮೋ ಹರಿಹಿ ಅವತು ಹರಿಹಿ. ಬಿಂಬರು ಭಗವಂತ ಕೂರ್ಮನಾಮಕನಾಗಿದ್ದುಕೊಂಡು ಅಶೇಷಾತ್ ಎಲ್ಲಾ ರೀತಿಯಾದ ನರಕಗಳಿಂದ ನಮ್ಮನ್ನ ರಕ್ಷಣೆ ಮಾಡಲಿ ಎಂದು. ಕೂರ್ಮೋ ಹರಿರ ಮಾಂ ನಿರಯಾದ ಶೇಷಾತ್. ಸರಿ, ನಮ್ಮನ್ನ ನರಕಗಳಿಂದ ಭಗವಂತ ರಕ್ಷಿಸಲಿ ಅಂತ ಹೇಳಿದರಲ್ಲ, ಅಲ್ಲಿ ಕೂರ್ಮನ್ ಯಾಕೆ ತಂದ್ರು? ಕೂರ್ಮನ್ನೇ ಯಾಕೆ ಹೇಳಬೇಕಾಗಿತ್ತು? ಬೇರೆ ರೂಪ ಹೇಳುವುದಾಗಿತ್ತಲ್ಲ. ಹೇಳ್ತಾ ಇದ್ದಾರೆ, ಕೂರ್ಮ ಮಾಡಿದ್ದೇನು, ಬಿದ್ದು ಹೋಗುವ ಪರ್ವತವನ್ನ ನೀರಿನಲ್ಲಿ ಅಡಿಯಲ್ಲಿ ಆಶ್ರಯವಿಲ್ಲದೆ ಬಿದ್ದು ಹೋಗುವ ಪರ್ವತವನ್ನ ಎತ್ತಿ ಹಿಡಿದವ ಕೂರ್ಮ. ಹೌದಾನೆ, ನಾವು ಪರ್ವತಗಳೇ. ಎಲ್ಲಿ? ನರಕದಲ್ಲಿ ಬಿದ್ದು ಹೋಗ್ತಾ ಇದ್ದೇವೆ. ಯಾವುದರಿಂದ? ಅಡಿಯೇ ಇಲ್ಲ, ಪುಣ್ಯದ ತಳಹದಿಯೇ ಇಲ್ಲದ್ದರಿಂದ, ಪಾಪದ ಭಾರ ಜಾಸ್ತಿ ಇರೋದರಿಂದ, ಪುಣ್ಯದ ತಳಹದಿಯೇ ಇಲ್ಲದ್ದರಿಂದ ನಾವು ಕಳಕ್ಕೆ ವೇಗವಾಗಿ ನರಕದಲ್ಲಿ ಹೊರಟು ಹೋಗ್ತಾ ಇದ್ದೇವೆ, ನರಕಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೇಳ್ತಾರೆ ಅಶೇಷಾತ್ ನಿರಯಾತ್, ಎಲ್ಲಾ ರೀತಿಯಾದ ನರಕಗಳಿಂದ ಅಂದ್ರು. ಅವಾಗ ಹೇಳ್ತಾರೆ ಹೇಗೆ ಕೂರ್ಮ ಪರ್ವತ ಕೆಳಗೆ ರಭಸವಾಗಿ ಬಿದ್ದೋಗ್ತಾ ಇದ್ದಾರೆ, ಥಟ್ಟನೆ ಮೇಲಕ್ಕೆತ್ತಿದ. ಹಾಗೆ ಕೂರ್ಮನ ಭಗವಂತ ಬಿಂಬರೂಪಿ ಹರಿ ಕೂರ್ಮನಾಗಿ ನಮ್ಮನ್ನ ಈ ನರಕದಲ್ಲಿ ಬಿದ್ದು ಹೋಗುವುದರಿಂದ ರಕ್ಷಣೆ ಮಾಡಲಿ. ಅಂದರೆ ಈ ಪಾಪದ ಕೂಪವೇ ನರಕ, ಆ ನರಕದಿಂದ ನಮ್ಮನ್ನ ಎಬ್ಬಿಸರಿ. ಅದಕ್ಕೆ ನರಕ ಅಂದರೆ ನಿರಯ, ನರಕ ಅಂದ್ರೆ ಏನು? ದಾಸರು ಹೇಳ್ತಾರೆ, ಅಯ್ಯ ನಾನಾ ರೀತಿಯಾದ ಕಡಿಯೋದು ಬಡಿಯೋದು ಮೊದಲಾದ ತೊಂದರೆಗಳು ಪಡುವ ಜಾಗ ಅದೇ ನರಕ ಅಂತೀಯ? ಮತ್ತೆ ನೀನ್ ನರಕದಲ್ಲಿರ್ತೀಯ ಸ್ವರ್ಗದಲ್ಲಿರ್ತೀಯ, ನಿನ್ ಚಾಯ್ಸ್. ಅವಾಗ ಅವ್ರು ಹೇಳಿದ್ರು ನಿನ್ನ ಮರೆಯುವ ಸ್ವರ್ಗ ವಾಸಕ್ಕಿಂತ ನಿನ್ನನೇ ನೆನೆಯುವ ನರಕ ವಾಸವೇ ಲೇಸು. ಹಾಗಂದ್ರು ನಿನ್ನನ್ನ ನೆನೆದರೆ ಅದು ನರಕ ಅಲ್ಲ, ನರಕ ವಾಸವೇ ಅಲ್ಲ, ನಿನ್ನ ಮರುತಿರೋದೇ ನರಕವಾಸ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೂರ್ಮನಾಮಕ ಭಗವಂತ. ಬೆಟ್ಟ ಎತ್ತೋದು ಅಂದ್ರೆ ನಮ್ಮನ್ನ ಪಾಪಕೂಪದಿಂದ ಎತ್ತೋದು ಅಂದರೆ ಒಂದೇ ಒಂದು ಮಾರ್ಗ. ಯಾವ ಮಾರ್ಗ? ದೇವರ ಸ್ಮರಣೆ ನಮಗೆ ಬರೋದು. ಕೃಷ್ಣೇತಿ ಮಂಗಳಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀ ಭವಂತ್ಯಾಶು ಮಹಾಪಾತಕ ಕೋಟಯಃ ಅಂತ. ಯಾರ ನಾಲಿಗೆಯಲ್ಲಿ ಕೃಷ್ಣ 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 ಅಂತ ಬರ್ತಾ ಇರುತ್ತೋ ಅವರಿಗೆ ಮಹಾ ಕೋಟಿ ಕೋಟಿ ಪಾತಕಗಳೆಲ್ಲ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪೂರ್ವನಾಮಕ ಭಗವಂತ ನಮ್ಮನ್ನ ಈ ನರಕಗಳಿಂದ ಉದ್ಧಾರ ಮಾಡೋದು ಹೇಗೆ ಅಂದರೆ ನಮ್ಮ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ತನ್ನ ನೆನಪನ್ನು ಕೊಟ್ಟು ತನ್ನ ಸ್ಮರಣೆ ಬರುವಂತೆ ಮಾಡಿ ಪಾಪಗಳನ್ನು ಕತ್ತರಿಸಿ ಪುಣ್ಯ ಕೊಟ್ಟು ನಮ್ಮನ್ನ ಮೇಲಕ್ಕೆತ್ತಬೇಕು. ಇದೇ ಮಾರ್ಗ. ಅದಕ್ಕೆ ಅಶೇಷಾತ್ ಎಲ್ಲ ರೀತಿಯಾದ ನಿರಯಾತ್ ನರಕಗಳಿಂದ ಎಲ್ಲ ರೀತಿಯಾದ ಅಂದ್ರು ಅಂದರೆ ನರಕ ಅಂಬುವುದು ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಇದೆ. ದೇವರನ್ನ ಮರ್ತಿರೋದೇ ನರಕ, ದೇವರ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಆಪಾದನೆ ಮಾಡಿಕೊಳ್ಳೋದೇ ನರಕ, ದೇವರ ವಿಷಯದಲ್ಲಿ ನಿರಾಸಕ್ತನಾಗಿ ಬದುಕೋದೇ ನರಕ, ಇಂಥ ನಾನಾ ನರಕಗಳೇನಿವೆಯಲ್ಲ, ಎಲ್ಲ ನರಕದಿಂದ ಕೂರ್ಮನಾಮಕ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ, ಬಿಂಬಮೂರ್ತಿ ಕೂರ್ಮನಾಮಕನಾಗಿ ರಕ್ಷಣೆ ಮಾಡಲಿ. ಅಲ್ಲಿ ಹೇಳ್ತಾ ಇದ್ದಾರೆ ಕೂರ್ಮ ಹೇಗೆ ರಕ್ಷಣೆ ಮಾಡಿದ. ಅಲ್ಲಿ ಹೇಳ್ತಾರೆ ದೇವತೆಗಳು ಹೇಳಿದ್ರು ಭಗವಂತನಿಗೆ, ಸ್ವಾಮಿ ಆ ಬೆಟ್ಟ ಇಟ್ಟು ಸಾಕು ನಾವು ಕಡಿತೀವಿ ಅಂತ. ಇಟ್ಟು ಹೋದ ಸ್ವಾಮಿ ಸರ ಸರ ಸರಣಿ ಇಳಿತಾ ಇದೆ, ಅವ್ರು ನೋಡೋದ್ರೊಳಗೆ ಬೆಟ್ಟ ಮೇಲಕ್ಕೆ ಬಂತು. ಯಾಕೆ ಕೇಳದೇನೆ ಸ್ವಾಮಿ ಎತ್ತಿದ ನನ್ನವರು ಅಂತ. ಅದಕ್ಕೆ ಹೇಳಿದ್ರು ಕೂರ್ಮ ಎಂಥವನು ಗೊತ್ತಾ, ನಾವು ಕೇಳದೇನೆ ನನ್ನವರು ಅಂತ ಅಭಿಮಾನದಿಂದ ಬರ್ತಾನಯ್ಯ. ಅದಕ್ಕೆ ಕೂರ್ಮ ನಮ್ಮನ್ನು ಉದ್ಧಾರ ಮಾಡಪ್ಪ, ನಿನ್ನವರು ಅಂತ ರಕ್ಷಣೆ ಮಾಡಯ್ಯ. ಅಶೇಷಾತ್ ನಿರಯಾತ್ ಕೂರ್ಮೋ ಹರಿಹಿ ಅವತು. ಇನ್ನ ವಿಶೇಷವಾಗಿರತಕ್ಕಂತಹ ಕೂರ್ಮನಾಮಕ ಭಗವಂತನ ಚಿಂತನೆ ಮಾಡಿ ಮುಂದೆ ಧನ್ವಂತರಿರ್ ಭಗವಾನ್ ಪಾತು ಅಪಥ್ಯಾತ್ ದ್ವಂದ್ವಾತ್ ಭಯಾತ್ ಋಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾದಹೀಂದ್ರ. ಇನ್ನ ಧನ್ವಂತರಿಯನ್ನ ಕುರಿತು ಹೇಳ್ತಾರೆ. ಈ ಕಾಲ ಧನ್ವಂತರಿ ಕಾಲ ಅಲ್ವಾ, ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.